ಬಂದಾಗ ಆ ದುರ್ಗುಣ ಸಾರಸ್ವಾದ್ದು ಪ್ರತ್ಯೇಕ ಪುನಸ್ವಾದ ಇತ್ತು ಅಸ್ಯ ಅಂತ ಏನು ಆ ಸೂತ್ರಗಳಲ್ಲಿ ಬಂದಿದೆ. ಇಲ್ಲಿವರೆಗೆ ಮೋಕ್ಷದ ಸ್ವರೂಪ ಏನ್ ಹೇಳಿದ್ದಾರೋ ಅಭಿವ್ಯಕ್ತಿ ಸಹಿತವಾದಂತಹದ್ದು ಅದೆಲ್ಲವನ್ನೂ ಹೇಳಿದಾಗತ್ತೆ. ಹೀಗೆ ಅನಯಾವಾಜೋ ಭಂಗ್ಯ ಜ್ಞಾನಪೂರ್ವಕ ಸ್ನೇಹ ಭಕ್ತಿ ಜ್ಞಾನಾನಂದ ಸಾದೃಶ್ಯ ಸಮಯ ಅಭಿವ್ಯಕ್ತಿಷ್ಟ ಮೋಕ್ಷ ಇತ್ಯರ್ಥಸ ಲಾಭ. ಕರೆ ಒಂದು ವಿಷಯ ಹೇಳೋದ್ರ ಜೊತೆಗೆ ಮೂರ್ನಾಲ್ಕು ವಿಷಯಗಳನ್ನ ತೀರ್ಮಾನ ಮಾಡೋದು ಈ ಸೂತ್ರದ ಈ ಸೂತ್ರದ ವೈಭವ. ಇದನ್ನ ಸ್ಪಷ್ಟವಾಗಿ ಹೀಗೆ ಅಯ್ಬಿಟ್ಟು ಗುರುಗಳು ಶಿಷ್ಯನ ಪಕ್ಕದಲ್ಲಿ ಕೂಡಿಸ್ಕೊಂಡು ಹಿಂಗರ್ಥ ಹಿಂಗರ್ಥ ಅಂತೆಲ್ಲ ಬಿಸಿ 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 ತಯಾರು ಮಾಡೋದು ಅಂತ ಹೇಳ್ಬೇಕಾದ್ರೆ ಏನೋ ಒಂದು ಶಬ್ದ ಬಳಸ್ತೀವಿ ನಾವು ಶಿಷ್ಯರು ತಯಾರು ಮಾಡೋದ್ರಿಂದ. ಆದರೆ ಅವರು 100 ವರ್ಷಗಳ ಹಿಂದೆ ವೃಂದಾವನಸ್ಥರಾದರೂ ಕೂಡ ಇವತ್ತಿಗೂ ಗ್ರಂಥಗಳಲ್ಲಿ ಕುರಿತು ಆ ಎಲ್ಲ ವಿಷಯಗಳನ್ನ ಇಷ್ಟು ಬಿಸಿ 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 ತಿಳಿಸ್ತಾ ಇರ್ತಕ್ಕಂತಹ ಒಂದು ಮಹಾ ಉಪಕಾರವನ್ನ ಮಾಡ್ತಾ ಇದ್ದಾರೆ. ಈ ಅಧಿಕರಣದಲ್ಲಿ ಇರುವ ಅಂಶಗಳನ್ನು ಮಾತ್ರ ಹೇಳ್ತಿದ್ದೇನೆ. ತತ್ವ ಪ್ರಕಾಶಿಕಾದ ಕ್ರಮ ಹೇಗೆ ಅಂತಂದ್ರೆ ಅವರು ಪ್ರಾರಂಭದಲ್ಲೇ ಸಂಗಮ್ಯಂತೆ ಪುರೋಗ್ರಹ ಅಂತ ಹೇಳಿ ಆಚಾರ್ಯರ ಬೇರೆ ಬೇರೆ ಗ್ರಂಥಗಳಲ್ಲಿರ್ತಕ್ಕಂತಹ ವಾಕ್ಯಗಳನ್ನು ಸಮಾಯೋಜನೆ ಮಾಡಿ ನಾವು ತತ್ವ ಪ್ರಕಾಶಕ ರಚಿಸಿದ್ದು ಅಂತ ಮಾತು ಹೇಳ್ತಾರೆ. ಅದರ ಅಭಿಪ್ರಾಯ ತತ್ವ ಪ್ರಕಾಶಕ ಬರೀ ಭಾಷ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೊರಟಂತಹ ಗ್ರಂಥ ಅಲ್ಲ. ಅನುವ್ಯಾಖ್ಯಾನ ನ್ಯಾಯವರ್ಣ ಅನುಭಾಷ್ಯ ಇಲ್ಲೆಲ್ಲರಲ್ಲಿರ್ತಕ್ಕಂಥ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಹೊರಟಿದೆ. ಹೀಗಾಗಿ ಚಂದ್ರಿಕಾಚಾರ್ಯರು ಶೇಷಚಂದ್ರಿಕಾಚಾರ್ಯರು ಇನ್ನೊಂದು ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾರೆ. ತತ್ವ ಪ್ರಕಾಶಕ್ಕಾಗಿ ಈ ವಾಕ್ಯ ಯಾವ ಹಿನ್ನೆಲೆಯಲ್ಲಿ ಹೊರಟಿದೆ, ಯಾವ ಭಾಷೆಯಲ್ಲಿ ಇದೇ ಇರೋ ವಿಷಯ ಯಾಕೆ ಬರೀತಾ ಇದ್ದಾರೆ ಅಂದ್ರೆ ಇದು ನ್ಯಾಯವರ್ಣದಲ್ಲಿರೋ ವಿಷಯವನ್ನು ಸೇರಿಸಿ ಬರೀತಾ ಇದ್ದಾರೆ, ಇದು ಅನುಭಾಷೆಯಲ್ಲಿರೋ ವಿಷಯ ಬರೀತಾ ಇದ್ದಾರೆ, ಇದು ಅನುವ್ಯಾಖ್ಯಾನದಲ್ಲಿರೋ ವಿಷಯವನ್ನು ಸೇರಿಸ್ಕೊಂಡು ಬರೀತಾ ಇದ್ದಾರೆ. ಈಗ ಸಂಗಮ್ಯಂತೆ ಗುರುವರ್ಗಿರಹ ಅಂತ ಟೀಕಾಕೃತ್ವಾದ ಮಾಡಿರ್ತಕ್ಕಂತಹ ಪ್ರತಿಜ್ಞೆಯನ್ನು ಹೆಚ್ಚು ಹೆಚ್ಚು ಪ್ರತಿಯೊಂದು ಅಧಿಕರಣದಲ್ಲೂ ತೋರಿಸ್ತಾ ಇದ್ದಾರೆ. ಅದು ಒಂದು ದೊಡ್ಡ ಕೆಲಸವನ್ನ ಇಲ್ಲಿ ಮಾಡ್ತಾರೆ. ಕೊನೆಯಲ್ಲಿ ಇಲ್ಲೊಂದು ಆಕ್ಷೇಪ ಮಾಡಿಕೊಂಡು ಬಹಳ ಸ್ವಾರಸ್ಯಕರವಾದ ಆಕ್ಷೇಪ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಈಗ ಈ ಅಧಿಕರಣದಲ್ಲಿ ಒಟ್ಟು ಏನು ಹೇಳಿದಾಗಾಯ್ತು, ಭಕ್ತಿ ಬೇಕೋ ಬೇಡ, ಭಕ್ತಿ ಮಾಡಿದ ಫಲ ಇದೆಯೋ ಇಲ್ಲೋ ಅನ್ನೋ ವಿಷಯವನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಆದರೆ ಈ ಪಾದದ ಆರಂಭದಲ್ಲಿ ಪ್ರತಿಜ್ಞೆ ಮಾಡಿದ್ದು ಭಕ್ತ್ಯರ್ಥಂ ಭಗವನ್ ಮಹಿಮಾ ಉಚ್ಚತೆ. ಈ ಪಾದದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಭಕ್ತಿ ಬರೋದಕ್ಕೋಸ್ಕರ. ಯಾವ ಒಬ್ಬ ವ್ಯಕ್ತಿ ಭಕ್ತಿ ಮಾಡೋದು ಭಕ್ತಿ ಮಾಡುವುದಂದ್ರೆ ಸುಮ್ಮನೆ ಸುಮ್ಮನೆ ಭಕ್ತಿ ಮಾಡ್ಲಿಕ್ಕೆ ಆಗುತ್ತೆ, ಭಕ್ತಿಯನ್ನು ಮಾಡ್ಲಿಕ್ಕೆ ಬರಲ್ಲ, ಭಕ್ತಿಯನ್ನು ಹುಟ್ಟಬೇಕು. ಭಕ್ತಿ ಮಾಡಲಿಕ್ಕೆ ಬೇರೆ ಶ್ರವಣಾದಿಗಳನ್ನು ಮಾಡ್ತಾ ಇದ್ರೆ ತಾನೇ ಭಕ್ತಿ ಬರುತ್ತೆ. ಇದು ಪದ್ಧತಿ. ಅದನ್ನು ಭಗವಂತನ ಮಹಿಮೆ ಇಂಥದ್ದಿಂದ ಹೇಳ್ತಾ ಇದ್ರೆ ಆಗ ಅಪ್ಪ ಎಷ್ಟು ದೊಡ್ಡವನು, ಅವನಿಂದ ನಮ್ಗೆ ಎಷ್ಟು ಉಪಕಾರ ಆಗ್ತದೆ, ಈ ಎರಡು ಅಂಶ ಹೇಳ್ಕೊಂಡು ತಾನೇ ಭಕ್ತಿ ಆಗ್ತದೆ. ಅದಕ್ಕೋಸ್ಕರ ಭಗವಂತನ ಮಹಿಮೆ ಹೇಳೋ, ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಪಾದ ಹೊರಟಿದೆ ಅಂತ ಪ್ರತಿಜ್ಞೆ ಮಾಡಿ ಈ ಅಧಿಕರಣದಲ್ಲಿ ಭಗವಂತನ ಮಹಿಮೆಯನ್ನು ಹೇಳಲೇ ಇಲ್ಲ. ಇಲ್ಲಿ ಹೇಳಿದ್ದೆಲ್ಲ ಬರೀ ಭಕ್ತಿ ಬಗ್ಗೆ. ಅಲ್ಲಿಗೆ ಹೋಯ್ತಲ್ಲ ಈ ಪಾದದ ಸಂಗತಿ ತಪ್ಪು ಹೋಯ್ತಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ ಉಚ್ಚತೆಗೆ ಅತ್ರಾಪಿ ಸಫಲ ಭಕ್ತಿ ವಿಷಯತ್ವಸ್ಯ ಅರ್ಥದ ಪ್ರತಿಪಾದನ. ಈಗ ಭಕ್ತಿಯ ಮಹಿಮೆ ಹೇಳಿದರೆ ಭಕ್ತಿಯ ವಿಷಯ ಆದಂತಹ ಭಗವಂತನ ಮಹಿಮೆ ಹೇಳದಾಗ ಆಗುತ್ತೋ ಇಲ್ಲೋ, ರಾಮಾಯಣದ ಮಹಿಮೆಯ ಸ್ವಾರಸ್ಯ ಅದನ್ನೆಲ್ಲ ಹೇಳ್ತಾ ಹೋದರೆ ಅದು ಕೊನೆಗೆ ವಾಲ್ಮೀಕಿ ಋಷಿಗಳ ಮಹತ್ವವನ್ನು ಹೇಳಿದಾಗುತ್ತೋ ಇಲ್ಲೋ, ಗ್ರಂಥಕಾರರ ಬಗ್ಗೆ ಹೇಳಿದರೆ ಗ್ರಂಥದ ಬಗ್ಗೆ ಹೇಳಿದರೆ ಗ್ರಂಥಕಾರರ ಮಹಿಮೆ ಹೇಗಾಗುತ್ತೋ, ಹಾಗೆ ಭಕ್ತಿಯ ಮಹಿಮೆ ಇಂತಹದ್ದು ಅಂತಂದ್ರೆ ಯಾರ ಭಕ್ತಿ ಅದು, ಅದು ಭಗವಂತನ ಭಕ್ತಿ. ಹೀಗಾಗಿ ಅದು ಭಗವಂತನ ಮಹಿಮೆಯನ್ನೇ ಹೇಳಿದ ಹಾಗೆ ಭಗವಂತನಿಗೆ ಸಂಬಂಧಪಟ್ಟಂತಹ ಯಾವ ವಿಷಯವನ್ನು ತಿಳಿಸಿದ್ರು ಕೂಡ ಅದು ಭಗವಂತನ ಮಹಿಮೆಯಲ್ಲೇ ಪರಿವರ್ತನ ಆಗುತ್ತೆ. ಇದು ಉತ್ತರ ಇಷ್ಟೇ ಕೊಡೋದಿಲ್ಲ, ಅವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಇದು ಟೀಕಾಚಾರ್ಯ ಸೂಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಟೀಕಾದಲ್ಲಿದೆ ಇದು ಟೀಕಾಯಾಮನ್ನು ತಿಳಿದು ಕ್ವಾಪಿ ಉಕ್ತ ಬಲೆಯ ಶಿಷ್ಯ ಜ್ಞಾಸ್ಯತಿ ಇತ್ಯೇವ ಅತಯೇವ ವೃದ್ಧಿನೇ ತದರ್ಥತೋ ನಿರೂಪ್ಯತೆ ಇತ್ಯುಕ್ತ. ಮುಂದೆ ಮುಂದಿನ ಅಧಿಕರಣದಲ್ಲಿ ಇದು ಆರ್ಥಿಕ ಅರ್ಥ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾ ವಿಷಯಗಳನ್ನ ಶಾಸ್ತ್ರದಲ್ಲಿ ಬಾಯ್ಬಿಟ್ಟು ಹೇಳಿರೋದಿಲ್ಲ. ಎಲ್ಲಾನು ಮಧ್ವಾಚಾರ್ಯ ಹೇಳಿದರೆ ಟೀಕಾ ಯಾಕೆ ಬರ್ತಿತ್ತು, ಟಿಪ್ಪಣಿ ಯಾಕೆ ಬರ್ತಿದ್ವು, ಅವರೆಲ್ಲ ಸೂಚ್ಯವಾಗಿ ಹೇಳ್ತಾರೆ. ಕೆಲವು ವಿಷಯಗಳನ್ನ ಮುಂದೆ ನೋಡ್ಕೊಂಡು ಊಹೆ ಮಾಡ್ಕೋಬೇಕು. ಇಷ್ಟು ವಿಷಯ ಹೇಳಿದ ಮೇಲೆ ಅದರಂತೆ ಅದೊಂದು ಇನ್ನೊಂದು ಕಡೆ ತಿಳ್ಕೊಳ್ಬೇಕು. ಶಿಷ್ಯನಿಗೂ ಶಿಷ್ಯ ಜ್ಞಾಸ್ಥಿತಿ ಅಂತ ಶಬ್ದ ಬಳಸ್ತಾರೆ. ಈ ಅವರು ತೋರಿಸಿದ ಬೆಳಕಿನ ದಾರಿಯಲ್ಲಿ ನಡೆದವರಿಗೆ ಮುಂದಿನ ದಾರಿ ಒಂದಿಷ್ಟು ಕಂಡೇ ಕಾಣುತ್ತೆ. ಆದ್ರೆ ಈ ಅರ್ಥದಲ್ಲಿ ಅವರನ್ನು ಹೇಳಿಲ್ಲ. ಈ ತರದ ವಿಷಯಗಳು ಇರುತ್ತವೆ ಶಾಸ್ತ್ರದಲ್ಲಿ ಅನ್ನೋದನ್ನು ಅವರು ಇನ್ನೊಂದು ಕಡೆ ಸೂಚನೆಯೂ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಈ ಭಕ್ತಿಯ ಬಗ್ಗೆ ಹೇಳಿದ್ರು ಕೂಡ ಭಗವಂತನ ಮಹಿಮೆ ಹೇಳಿದಿಲ್ಲ ಅಂತ ಏನಾಗೋದಿಲ್ಲ. ಈ ಪಾದದಲ್ಲಿ ಈ ವಿಷಯವು ಸಂಗತವೇ ಆಗುತ್ತೆ ಅಂತ ಹೀಗೆ ಒಂದು ಅಧಿಕರಣ ಒಂದೊಂದು ವಿಷಯವನ್ನು ತಗೊಂಡ್ರೆ ಈ ಚರ್ಚೆ ಮಾಡ್ತಕ್ಕಂತಹ ಒಂದು ಶೈಲಿ ಇದು ಬಹಳ ಆನಂದದಾಯಕ. ಆ ವಿಷಯದ ಬಗ್ಗೆ ತುಂಬಾ ಇದನ್ನು ಸಂಬಂಧ ನಿರ್ಣಯ ಮಾಡಿಕೊಡ್ತಕ್ಕಂತಹ ಕ್ರಮದಲ್ಲಿ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ಮಹಾ ಉಪಕಾರ ಮಾಡಿದ್ದಾರೆ. ಅಂಥವರ ಆರಾಧನೆಯ ಸಂದರ್ಭದಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ, ಅವರು ನಮ್ಮ ಏನ್ ನಿರೀಕ್ಷಣೆ ಮಾಡ್ತಾರೆ, ಏನ್ ಅವರ ಗ್ರಂಥಗಳನ್ನ ಯಥಾಶಕ್ತಿ ಅದರ ವಿಷಯಗಳನ್ನು ತಿಳ್ಕೊಳ್ಳೋದು, ಅವರ ಅನುಗ್ರಹ ಮೇಲೆ ಆಗಲಿ ಅವರ ಗ್ರಂಥಗಳನ್ನು ಇನ್ನಷ್ಟು ಇನ್ನಷ್ಟು ನಾವು ಆವರ್ತನ ಮಾಡುವಂತಹ ಒಂದು ಸೌಭಾಗ್ಯವನ್ನ ಅವರು ಕರುಣಿಸಲಿ ಅಂತ ಹೇಳಿ ಅವರ ಅಂತರ್ಯಾಮಿಯಲ್ಲಿ ಪ್ರಾರ್ಥನೆ ಮಾಡೋದು ಮಾತ್ರ ನಾವು ಮಾಡ್ತಕ್ಕಂತಹ ಒಂದು ಆರಾಧನೆ ಅಂತ ಹೇಳ್ತಾ ಅವರ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಕ್ಕಂತಹ ಎಲ್ಲರಿಗೂ ನಮ್ಮ ಗುರುಗಳಿಗೂ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸಿ ನಾವು ಮಾತುಗಳನ್ನ ಶಿಕ್ಷಣಾರ್ಪಣೆ.
ಶೇಷಚಂದ್ರಿಕಾಚಾರ್ಯರ ಶ್ರೀ ರಘುನಾಥ ತೀರ್ಥ ಶ್ರೀಪಾದಗಳವರ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ, ಅವರ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಜೀವನಕ್ಕೆ ಅತ್ಯಂತ ತಾರಕವಾದದ್ದು. ಭಗವಂತ ತನ್ನ ಮಹಿಮೆಯನ್ನು ಕೇಳಿ ಸಂತೋಷ ಪಡ್ತಾನೋ ಅದಕ್ಕಿಂತ ಹೆಚ್ಚು ತನ್ನ ಭಕ್ತರ ಮಹಿಮೆಯಿಂದ ಸಂತೋಷ ಪಡ್ತಾನೆ. ಕಾರಣ ಭಕ್ತರಿಂದ ತನ್ನನ್ನು ಇತರ ಭಕ್ತರು ತಿಳಿತಾರಾದ್ದರಿಂದಾಗಿ ಚರಿತಂ ವೈಷ್ಣವಾನಂತೂ ವಿಷ್ಣುದ್ರೇಕಾಯ ಕಥೆ, ಭಕ್ತರ ಕಥೆ ಭಗವಂತನ ಮಹಿಮೆಗೆ ವಿಶೇಷವಾದಂಥ ಒಂದು ವ್ಯಾಪಕವಾದಂಥದ್ದರಿಂದ ಅವರ ಸ್ಮರಣೆ ನಮಗೆ ಅತ್ಯಂತ ಕರ್ತವ್ಯವಾದದ್ದು. ಶ್ರೀ ಶೇಷಚಂದ್ರಿಕಾಚಾರ್ಯರ ವೈಭವ ಬಹಳ ಅಪೂರ್ವವಾದದ್ದು. ಒಂದು ಕಡೆಗೆ ಅವರ ಹೆಸರೇ ಬಹಳ ಅಪೂರ್ವ, ಶೇಷಚಂದ್ರಿಕಾಚಾರ್ಯರು. ತಾತ್ಪರ್ಯ ಚಂದ್ರಿಕಾಚಾರ್ಯರು, ಚಂದ್ರಿಕಾಚಾರ್ಯರು ಶ್ರೀ ವ್ಯಾಸರಾಜರಾದರೆ ಶ್ರೀ ಶೇಷ ತಾತ್ಪರ್ಯ ಚಂದ್ರಿಕಾಚಾರ್ಯರು ಶ್ರೀ ರಘುನಾಥ ತೀರ್ಥ. ಅವರ ಹಿರಿಮೆ ಅವರ ಗುರುಗಳಿಂದ ಅಂಗೀಕೃತವಾಗಿತ್ತು ಒಂದು ಬಹಳ ದೊಡ್ಡ ವಿಚಾರ. ದಶಮೋ ಮತ್ಸಮೋ ಭವೇ, ನನಗಿಂತ ಮುಂದಿನ ಹತ್ತಿನವರು ಹತ್ತನೆಯವರು ನನಗೆ ಸಮನಾಗ್ತಾರೆ. ಇಲ್ಲಿ ಸಮನಾಗ್ತಾರೆ ಅಂದರೆ ಈ ರೀತಿ ಸಮ ಬ್ರಹ್ಮವೇದ ಬ್ರಹ್ಮವಿಭವತೆ ಇದ್ದ ಹಾಗೆ ಆ ರೀತಿ ಸಮ ಅಲ್ಲ, ಪ್ರಿಯರಾಗ್ತಾರೆ ಎಂಬ ಅರ್ಥದಲ್ಲಿ. ನಾವು ಮಾಡಿದ ಕೆಲಸವನ್ನು ಮಾಡ್ತಾರೆ, ಪ್ರಿಯರಾಗ್ತಾರೆ ಎಂಬ ಅರ್ಥದಲ್ಲಿ ಚಂದ್ರಿಕಾಚಾರ್ಯರಿಂದ ಸೂಚಿತರಾಗಿ ಬಂದ ಮಹಾನುಭಾವರು ಅಂದ ಮೇಲೆ ಎಷ್ಟು ಅನುಗ್ರಹಿತರಾಗಿದ್ದಾರೆ ಒಂದು ಮೊದಲನೇ ಅಂಶ. ಒಬ್ಬ ಪುರುಷರ ಎಲ್ಲ ಸಾಧನೆಗಳು ಒಂದು ಕಡೆಗೆ, ಗುರುವನ ಗ್ರಹ ಒಂದೇ ಒಂದು ಕಡೆ. ಗುರುವನ ಗ್ರಹ ಒಂದಿಲ್ಲದೆ ಹೋದರೆ ಎಲ್ಲ ಸಾಧನೆಗಳು ವ್ಯರ್ಥ. ಅದನ್ನು ಅರ್ಥ ಮಾಡಿಕೊಂಡ್ರೆ ಶೇಷಚಂದ್ರಿಕಾಚಾರ್ಯರು ಗುರುವರ್ಣಕ್ಕೆ ಮುಖ್ಯ ಪಾತ್ರರು ಎಂಬುದು ಮೊದಲನೇ ಅಂಶ. ಎರಡನೇದಾಗಿ ಅವರ ಜೀವನದ ವೈಭವ ಬಹಳ ದೊಡ್ಡದು. ಅವರ ಗ್ರಂಥ ಅವರ ಜೀವನದ ಬಗ್ಗೆ ಹೆಚ್ಚು ಪೂರ್ವ ವಿವರಗಳ ಬಗ್ಗೆ ಸಂಗ್ರಹ ನಡೆದಿಲ್ಲ. ಅದು ನಮ್ಮ ಪರಂಪರೆಯ ಒಟ್ಟು ದುರಂತ ಅಂತಲೇ ಕರಿಬೇಕು. ಯಾವ ದೊಡ್ಡವರ ಬಗ್ಗೆ ಕೂಡ ಹೆಚ್ಚು ದಾಖಲೆಗಳನ್ನು ಉಳಿಸ್ಕೊಂಡಿಲ್ಲ, ದಾಖಲೆ ಇಲ್ಲ ಅಂತಲ್ಲ ಉಳಿಸ್ಕೊಂಡಿಲ್ಲ, ಅಂದರೆ ಇರೋದು ಬೆಳಕಿಗೂ ಬಂದಿಲ್ಲ. ಅದೊಂದು ದುರ್ದೈವ. ಅದರಿಂದಾಗಿ ಮುಂದಿನ ಜನಾಂಗಕ್ಕಾಗ ತೊಂದರೆ ಬಹಳ ಜಾಸ್ತಿ ಆದರೆ ಎಷ್ಟೋ ಜನಗಳು ಆಧುನಿಕರು ಏನು ಸಾಧನೆ ಇಲ್ಲದೇನೆ ದೊಡ್ಡ ರೀತಿಯಲ್ಲಿ ಲೌಕಿಕರು ಎಷ್ಟು ಜನ ಇದ್ದಾರೆ ಇವತ್ತೆರಡು ದಿವಸ ನಿನ್ನೆ ಹಿಂದೆ ಮನೆಯ ಜನಗಳೆಲ್ಲ ಇವತ್ತು ಓವರ್ ನೈಟ್ ವಿಶ್ವಖ್ಯಾತರಾಗಿಬಿಟ್ಟಿರ್ತಾರೆ. ಕೋಟ್ಯಂತರ ಜನ ಫಾಲೋಯರ್ಸ್ ಇರ್ತಾರೆ. ಆದರೆ ಪೂರ್ತಿ ಬೇಸ್ಲೆಸ್ ಅವರಿಗೆಲ್ಲ ಕೂಡ ಬೇಸ್ಲೆಸ್ ಫಿಲಾಸಫಿಗಳು. ಆದರೆ ಎಂಥ ಸುಭದ್ರವಾದಂಥ ಸಿದ್ಧಾಂತವನ್ನು ಹೇಳಿದ ಜನಗಳ ಬಗ್ಗೆ ಮಾಹಿತಿ ಇಟ್ಕೊಂಡಿಲ್ಲ, ಒಂದು ಬಹಳ ದೊಡ್ಡ ದುರಂತ. ಆದರೆ ಒಂದು ಮಾಹಿತಿ ಬಹಳ ಅಪೂರ್ವ, 1700 to 1755 ಐವತ್ತೈದು ವರ್ಷಗಳ ಕಾಲ ಪೀಠಾಧೀಶರಾಗಿದ್ದು ಶೇಷಚಂದ್ರಿಕಾಚಾರ್ಯ ವಶಿಷ್ಠ 55 ವರ್ಷಗಳ ಕಾಲ. ಅದು ಎಷ್ಟು ದೊಡ್ಡದು ಅಂದರೆ ಅಷ್ಟು ದೀರ್ಘಕಾಲ ಅವರಾದ ಮೇಲೆ ಮೂರು ಮಠದಲ್ಲೂ ಕೂಡ ಘಟ್ಟದ ಮೇಲೆ ಯಾವ ಮಠದಲ್ಲೂ ಕೂಡ 55 ವರ್ಷ ಪೀಠಾಧೀಶರಾಗಿಲ್ಲ ಯಾರು ಕೂಡ. ಶೇಷಚಂದ್ರಿಕಾಚಾರ್ಯ ಫೈನಲ್ ರೆಕಾರ್ಡ್. ಅದಕ್ಕಿಂತ ಮುಂಚೆ ರಾಘವೇಂದ್ರ ಸ್ವಾಮಿಗಳು 50 ವರ್ಷ ಇತ್ತು. ಅದಕ್ಕಿಂತ ಹಿಂಚೆ ರಘುವೀರ ತೀರ್ಥರದು 55 ವರ್ಷ ಇತ್ತು. ಇವ್ರದ್ದು 55 ವರ್ಷ ನೆಕ್ಸ್ಟ್. ಅಂದರೆ ತೀರ ದೀರ್ಘಕಾಲದ ಪೀಠಾಧಿಪತ್ಯವನ್ನು ಹೊಂದಿದವರು ನಮಗೆ ಇತ್ತೀಚಿನ ತೀರ ಹತ್ತಿರದವರು ಶೇಷಚಂದ್ರಿಕಾಚಾರ್ಯ. ಆ ದೀರ್ಘಕಾಲವನ್ನು ಸುದೀರ್ಘವಾದ ಜ್ಞಾನಕಾರ್ಯಕ್ಕೆ ಉಪಯೋಗ ಮಾಡಿಕೊಂಡ್ರು. ಅದು ದೊಡ್ಡ ಖ್ಯಾತಿ. ಸುಮ್ಮನೆ ದೀರ್ಘಕಾಲ ಇರಲಿಲ್ಲ, ಪೂರವಾದ ದೀರ್ಘಕಾಲ ಉಳಿತಕ್ಕಂಥ ಗ್ರಂಥಗಳ ರಚನೆಗೆ ಅವರ ಪೂರವಾದಂಥ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ ಎಂಬುದು ಗಮನಿಸಬೇಕು. ನಾವು ವ್ಯಾಸರಾಜ ಮಠದ ಪರಂಪರೆಯಲ್ಲಿ ವ್ಯಾಸರಾಜರಾದ ಮೇಲೆ ಇಬ್ಬರು ದೊಡ್ಡ ಗ್ರಂಥಕಾರರು ಅಂದರೆ ಒಬ್ಬರು ಮೊದಲಿಗೆ ಬಂದವರು ಕಂಬಾಲೂರು ರಾಮಚಂದ್ರ ತೀರ್ಥ, ಆಮೇಲೆ ಬಂದವರು ಜಗನ್ನಾಥ ತೀರ್ಥ, ಮಧ್ಯದವರು ಶೇಷಚಂದ್ರಿಕಾಚಾರ್ಯ. ಮೂರು ಜನದ ಪಾತ್ರ ಭಾರಿ ದೊಡ್ಡದು. ಅದರಲ್ಲಿ ಕಂಬಾಲೂರು ರಾಮಚಂದ್ರ ತೀರ್ಥರು ಋಗ್ಭಾಷ್ಯ ಟಿಪ್ಪಣಿ, ಜಾಯಸುಧಾ ಟಿಪ್ಪಣಿ ಮೊದಲಾದ ಒಳ್ಳೆಯ ಟಿಪ್ಪಣಿ ಗ್ರಂಥಗಳನ್ನು ಕೊಟ್ಟ ಮಹಾನುಭಾವರಾದರೆ ಶೇಷಚಂದ್ರಿಕಾಚಾರ್ಯರು. ಒಟ್ಟು ಅವರ ಮೂರು ಕೃತಿಗಳು ಪ್ರಸಿದ್ಧ ಇವೆ. ಒಂದು ಬೃಹದೀ ಸಹಸ್ರಕ್ಕೆ ವ್ಯಾಖ್ಯಾನ, ಅದು ತತ್ವಸಾರ ಅಂತ ಅದು ಹೆಸರಿಟ್ಟಿಲ್ಲ. ಇನ್ನೊಂದು ತಂತ್ರಸಾರಕ್ಕೆ ವ್ಯಾಖ್ಯಾನ, ತತ್ವ ಕಣಿಕಾ ಅಂತ ಹೆಸರಿಟ್ಟಿದ್ದ. ಇನ್ನೊಂದು ಈ ತಾತ್ಪರ್ಯ ಚಂದ್ರಿಕಾಕ್ಕೆ ಮುಂದುವರೆದ ಭಾಗ, ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನ. ಒಂದು ದೃಷ್ಟಿಯಿಂದ ಶ್ರೇಷ್ಠ ತಾತ್ಪರ್ಯ ಚಂದ್ರಿಕಾನ ಹೇಗೆ ಪರಿಚಯ ಮಾಡಿಕೊಳ್ಬೇಕು ಅಂದರೆ ಚಂದ್ರಿಕಾ ಪರಿಚಯ ಏನೋ ತಾತ್ಪರ್ಯ ಶ್ರೇಷ್ಠ ಚಂದ್ರಿಕಾ ತಾತ್ಪರ್ಯ ಪರಿಚಯ ಏನೋ ಹಾಗೇನೆ. ಚಂದ್ರಿಕಾ ಯಾತಕ್ಕೆ ಹೊರಡ್ತೋ ಇದು ಅದಕ್ಕೆ ಹೊರಡ್ತು. ಚಂದ್ರಿಕಾ ಮೂರು ಉದ್ದೇಶದಿಂದ ಹೊರಡ್ತು ಅಂತ ಹೇಳ್ತಾರೆ. ಮೊದಲನೇದಾಗಿ ತತ್ವಪ್ರಕಾಶಕ್ಕಾಗಿ ಉಪಲಬ್ಧವಾಗಿರ್ತಕ್ಕಂಥ ಮೊಟ್ಟ ಮೊದಲ ಟಿಪ್ಪಣಿ ಅಂದರೆ ತಾತ್ಪರ್ಯ ಚಂದ್ರಿಕಾ. ಮೊದಲ ಟಿಪ್ಪಣಿ ಪ್ರಪಂಚಕ್ಕೆ ನಾಂದಿ ಹಾಡಿದ ಕೃತಿ ತಾತ್ಪರ್ಯ ಚಂದ್ರಿಕಾ. ಅವತ್ತಿನಿಂದ ಅಧಿಕೃತವಾದ ಟಿಪ್ಪಣಿಗಳ ಒಂದು ಪ್ರವಾಹನೆ ಬರಲಿಕ್ಕೆ ಶುರುವಾಯಿತು ತಾತ್ಪರ್ಯ ಚಂದ್ರಿಕಾದಿಂದ. ಮೊದಲ ಸಾಧನೆ. ಎರಡನೆಯ ಸಾಧನೆ ಅವರೇ ಹೇಳುತ್ತಾರೆ, ಸೂತ್ರೇ ಭಾಷ್ಯೇ ಚ, ಸೂತ್ರೇ ಭಾಷ್ಯೇ ಅನುಭಾಷ್ಯೇ ಚ ಸನ್ಯಾಯ ವಿರುದೌ ತಥಾ ಟೀಕಾಚುಜ ಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಮೂಲ ಗ್ರಂಥಗಳಿಗೆ ಹೊರಟಂತಹ ಪ್ರಾಚೀನ ಟೀಕೆಗಳಿಗೂ ಅನಂತರದ ಟೀಕೆಗಳಿಗೂ ಏನಾದರೂ ಕೂಡ ಅಸ್ಪಷ್ಟವಾಗಿದ್ದರೆ ಸ್ಪಷ್ಟ ಮಾಡ್ತೇವೆ. ಸಮನ್ವಯ, ಆ ದೃಷ್ಟಿಯಿಂದ ಪ್ರಾಚೀನ ಗ್ರಂಥಗಳ ಸಮನ್ವಯ ಎರಡನೆಯ ದೃಷ್ಟಿಕೋನ ತಾತ್ಪರ್ಯ ಚಂದ್ರಿಕಾ. ಮೂರನೆಯದು ಎಲ್ಲ ಮೂರು ಪ್ರಧಾನ ಭಾಷೆಗಳಿವೆಯಲ್ಲ ಅದರ ವಿಮರ್ಶೆ ಮಾಡೋದು. ಅದ್ವೈತ ಭಾಷ್ಯ, ವಿಶಿಷ್ಟಾದ್ವೈತ ಭಾಷ್ಯ, ಮಧ್ವಭಾಷ್ಯ ಮೂರನ್ನ ತುಲನಾತ್ಮಕವಾಗಿ ವಿಚಾರ ಮಾಡಿಬಿಟ್ಟು ಮಧ್ವಭಾಷ್ಯವೇ ಭಾಷ್ಯ ಅಂತ ಸಮರ್ಥನೆ ಮಾಡೋದು ಅವರ ಉದ್ದೇಶ. ಪರೋಕ್ತೇ ದೂಷ್ಯೇ ವಾಂಶ ಮಿತೈ ಶಬ್ದೈರಣುಜ್ಯತೆ ದೂಷಣಂಚಾಸ್ಯ ಹನುಮದ್ ಭಾಷ್ಯ ಸೂಚಿತ ಮುಚ್ಚತೆ. ಅದೊಂದು ಕಂಪ್ಯಾರಿಟಿವ್ ಸ್ಟಡಿ. ಜಯತೀರ್ಥರು ಸ್ವತಃ ಶ್ರೀಮದ್ ಆಚಾರ್ಯ ರವ್ಯಾಖ್ಯಾನಾದಿಗಳಲ್ಲಿ ನಿರ್ದೇಶನ ಮಾಡಿಬಿಟ್ಟಿದ್ದಾರೆ. ಅದನ್ನು ವಿಸ್ತಾರಗೊಳಿಸಿದ್ದು ಜಯತೀರ್ಥರು, ಅದರ ಪೂರ್ಣ ಪ್ರಮಾಣದಲ್ಲಿ ರೂಢಿಗೆ ತಂದಿದ್ದು ವ್ಯಾಸರಾಜ. ಆದ್ದರಿಂದ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಆಲ್ ದಿ ತ್ರೀ ಮೇಜರ್ ಭಾಷ್ಯಾಸ್ ಎಂಬುದು ತಾತ್ಪರ್ಯ ಚಂದ್ರಿಕಾದ ವೈಶಿಷ್ಟ್ಯ. ಹೀಗೆ ತ್ರಿಮುಖ ವ್ಯಕ್ತಿತ್ವ ಅದಕ್ಕೆ ತಾತ್ಪರ್ಯ ಚಂದ್ರಿಕಾದು ಮೂರು ಮುಖದ ಸಾಧನೆ, ಶ್ರೇಷ್ಠ ತಾತ್ಪರ್ಯ ಚಂದ್ರಿಕಾದು ಮೂರು ಮುಖದ ಸಾಧನೆ. ತಾತ್ಪರ್ಯ ಚಂದ್ರಿಕೆ ಎಲ್ಲ ವೈಶಿಷ್ಟ್ಯ ಹಾಗೆ ತರಬೇಕು ಅದು ಬಹಳ ಕಷ್ಟ. ಹೊಸ ಬರೆಯೋದು ಬೇರೆ, ಹಿಂದಿದ್ದು ಕಂಟಿನ್ಯೂ ಮಾಡೋದು ಬಹಳ ಕಷ್ಟ. ಆ ಪರ್ಪಸ್ ಎಲ್ಲೂ ಫೇಲ್ ಆಗಬಾರ್ದು. ಅದೇ ದೃಷ್ಟಿಯಲ್ಲಿ ಹೊಡೆದಾಗ ಅದು ತಾತ್ಪರ್ಯ ಶೇಷ ಆಗೋದು, ಇಲ್ಲದ್ರೆ ಶೇಷ ಆಗೋದಿಲ್ಲ. ಶೇಷ ಅಂತಕ್ಕಂಥ ಅದೇ ರೀತಿಯಲ್ಲಿ ಮುಂದುವರಿಬೇಕಾದ ಒಂದು ವೈಶಿಷ್ಟ್ಯ ಇದೆ ಅಂತ ಭಾಗ್ಯ ರಘುನಾಥ ತೀರ್ಥರಿಗೆ ಬಂತು. ನಮ್ಮಲ್ಲಿ ಶೇಷ ಬಿಡೋದು ಮೊದಲಿಂದ ಅಭ್ಯಾಸ ಇದೆ. ಹನುಮಂತ ದೇವರು ಹೋದರು ಸುಂದರಕಾಂಡದಲ್ಲಿ, ಲಂಕಾಪಟ್ಟಣಕ್ಕೆ ಹೋದರು, ಒಂದು ಶೇಷ ಉಳಿಸಿ ಬಂದರು. ನಿಸಾರಿಯೇ ವರಾವಣ ರಾಘವಾಯ ಅರಣ್ಯತ, ರಾವಣನ ರಾಮದೇವರು ಮೀಸಲಿಟ್ಬಿಡ್ತೇನೆ, ರಾವಣ ಕುಂಭಕರ್ಣ ಇಬ್ಬರು ಕೂಡ ಅವರಿಗೆ ಮೀಸಲಿಟ್ಬಿಡ್ತೇನೆ ಅಂತ ಅವರು ಬಂದರು. ಆಮೇಲೆ ಕೃಷ್ಣದೇವರು ಏನು ಮಾಡಿದರು, ನಾನು ಜರಾಸಂದನ ಮೀಸಲಿಡ್ತೇನೆ ಭೀಮಸೇನೆ ಅಂತ ಅವರು ಮೀಸಲಿಟ್ಟರು. ಜರಾಸಂದ ನಾನು ಕೊಲ್ಲೋದಿಲ್ಲ, ಭೀಮಸೇನೆ ಮೀಸಲಿಡ್ತೇನೆ. ಸ್ವಾಮಿಗೆ ಇವರು ಮೀಸಲಿಟ್ಟರೆ ಭಕ್ತರಿಗೆ ಅವರು ಮೀಸಲಿಟ್ಟರು. ಮೀಸಲಿಡೋ ಪರಂಪರೆ ಶುರುವಾಯಿತು. ಅದರಿಂದ ಜಯತೀರ್ಥರು ಒಂದು ಮೀಸಲಿಟ್ಟರು, ಅವೇ ಜಯತೀರ್ಥರು ಮೀಸಲಿಟ್ಟರು. ನ್ಯಾಯವರ್ಣನ ಪೂರ್ತಿ ಬರೆಯದೇನೆ ಒಂದು ಹಂತಕ್ಕೆ ನಿಲ್ಲಿಸಿಬಿಟ್ಟು ಅದು ರಘುತ್ತಮ ಸ್ವಾಮಿಗಳು ಮುಂದುವರಿಸಿ ನ್ಯಾಯವರ್ಣ ಟೀಕಾ ಭಾವವನ್ನ ಮುಂದುವರಿಸಿಬಿಟ್ಟು ಅದಕ್ಕೆ ಸಾಂಗೋಪಾಂಗ ಮುಂದುವರಿಯಿತು. ಅದೇ ರೀತಿಯಲ್ಲಿ ತಾತ್ಪರ್ಯ ಚಂದ್ರಿಕಾದಲ್ಲಿ ಶ್ರೀ ವ್ಯಾಸರಾಜರು ಎರಡು ಅಧ್ಯಾಯಕ್ಕೆ ಮಾತ್ರ ಬರೆದು ಸರಿಯಾಗಿ ಅರ್ಥ ಮೀಸಲಿಟ್ಟು ಆ ಮೀಸಲು ಮುಂದೂ ಮುಂದುವರಿಸ್ತಾನೆ. ಇದರ ಅರ್ಥ ಎರಡನ್ನೂ ತೋರಿಸಿದರು ವ್ಯಾಸರಾಜರು. ತಮ್ಮ ದಿವ್ಯ ಜ್ಞಾನ ಒಂದು ಕಡೆ, ದಿವ್ಯ ಜ್ಞಾನವನ್ನು ಮುಂದೆ ನಿಂತವರು ಬರ್ತಾರೆ.